ಪ್ರಜ್ಞೆ ಬಿಟ್ಟಿನ ಪೂರ್ವಖಂಡೇ ಸಾಮರ್ಥ್ಯ ವ್ಯಂಜನ ಅಪರ ಪರ್ಯಾಯಂ ಸನ್ನಿಧಾನಂ ಪುರುಷೇ ಅಧಿಕಮಿತ್ಯುಕ್ತಂ. ಪರಮಾತ್ಮನು ಹೆಚ್ಚೆಚ್ಚು ಸಾಮರ್ಥ್ಯವನ್ನು ತೋರಿಸ್ತಕ್ಕಂಥ ಅಧಿಷ್ಠಾನ ಯಾವುದು ಅಂದರೆ ಪುರುಷ. ಪಶು ಮೊದಲಾದವುಗಳಿಗಿಂತ ಹೆಚ್ಚು ಸನ್ನಿಧಾನವನ್ನು ಮನುಷ್ಯರಲ್ಲಿಟ್ಟಿದ್ದಾನೆ. ತದೇವ ಸಾಮರ್ಥ್ಯಾಧಿಕಂ ಉಪಾಸ್ಯರ್ಥ ಮುಚ್ಚತೆ ಅಸ್ಮಿನ್ ಖಂಡೆ. ಅದೇ ಸಾಮರ್ಥ್ಯದ ವಿಷಯವನ್ನು ಉಪಾಸನೆಗೋಸ್ಕರ ಇಲ್ಲಿ ಹೆಚ್ಚು ವಿವರಿಸ್ತಾ ಇದ್ದಾರೆ. ಸಯೇಷೈತಿ ಯೋ ಅಸ್ಮಿನ್ ಪುರುಷೇ ಪಶ್ವಾದಿಭ್ಯ ಆಧಿಕ್ಯೇನ ಸನ್ನಿಹಿತೋ ಭಗವಾನ್ ಸಯೇಷ ಪುರುಷ ಸರ್ವೇಭ್ಯೋ ಗುಣತಃ ರೂಪತಸ್ಯ ಸಮುದ್ರ ಸಮುದ್ರಿಕ್ತ. ಯಹ ಯಾವ ಪರಮಾತ್ಮ ಪುರುಷೇ ಪಶ್ವಾದಿಭ್ಯ ಆಧಿಕ್ಯೇನ ಸನ್ನಿಹಿತ ಭಗವಾನ್. ಮನುಷ್ಯರಲ್ಲಿ ಪಶು ಮೊದಲಾದವರಿಗಿಂತ ಹೆಚ್ಚು ವಿಶೇಷವಾದ ಸನ್ನಿಧಾನವನ್ನು ಇಟ್ಟಿದ್ದಾನೆ. ಸಯೇಷ ಪುರುಷ ಸರ್ವೇಭ್ಯೋ ಗುಣತೋ ರೂಪತಸ್ಯ ಸಮುದ್ರ ಸಮುದ್ರಿಕ್ತ. ಆದರೆ ಎಲ್ಲೇ ಇದ್ದರೂ ಕೂಡ ಪರಮಾತ್ಮ ಏನಾಗಿದ್ದಾನೆ, ಪರಿಪೂರ್ಣನಾಗಿದ್ದಾನೆ. ಸನ್ನಿಧಾನವನ್ನು ವ್ಯಕ್ತ ಮಾಡ್ತಾನೆ ಅಂದರೆ ಆತನ ಇರುವಿಕೆಯಲ್ಲಿ ಏನಿಲ್ಲ, ವ್ಯತ್ಯಾಸ ಇಲ್ಲ. ಸನ್ನಿಧಾನ ಅಭಿವ್ಯಕ್ತಿ ಮಾಡೋದರಲ್ಲಿ ಮಾತ್ರ ವ್ಯತ್ಯಾಸ ಹೊರತು ಪರಮಾತ್ಮನಲ್ಲಿ ಸ್ವತಃ ವ್ಯತ್ಯಾಸ ಇಲ್ಲ. ಅದಕ್ಕೆ ಸಮುದ್ರ ಅಂತ ಕರೆದು ತತಶ್ಚ ಕಿಮಿತ್ಯತಃ ತಥಾ ಜಾನೀಯಾದಿತಿ ವಿಧಾತುಂ ಆಚಾರೋ ವಾ ಕೈಮುತ್ಯ ಮುಕ್ತಿರ್ವಾ ಪ್ರಮಾಣತ್ವೇನ ಉಚ್ಯತೆ ಸರ್ವಂ ಲೋಕಮಿತಿ. ಹಾಗಂತೇಳಿ ಉಪಾಸನೆ ಮಾಡಬೇಕು. ಸಜೀವೋ ಬ್ರಹ್ಮಾದಿಹಿ ಯದ್ಯಪಿ ಯಸ್ಮಾತ್ ಭಗವತ್ಪ್ರಸಾದಾತ್ ಸರ್ವಂ ಲೋಕಂ ಮತಿ ಅತಿಶಯೇನ ಅಶ್ನುತೆ ಪ್ರಾಪ್ನೋತಿ ತದಾ ಅಪಿ ಏನಂ ಆತ್ಮಾನಂ ಭಗವಂತಂ ಮತಿ ಸರ್ವೋತ್ಕೃಷ್ಟತ್ವೇನ ಮನ್ಯತೆ. ಸಹ ಜೀವಃ ಬ್ರಹ್ಮಾದಿ ಯದ್ಯಪಿ ಯಸ್ಮಾತ್ ಭಗವತ್ಪ್ರಸಾದಾತ್ ಸರ್ವಂ ಲೋಕಂ ಮತಿ ಅತಿಶಯೇನ ಅಶ್ನುತೆ. ಯಾವ ಹಂತದಲ್ಲಿದ್ದರೂ ಕೂಡ, ಎಷ್ಟು ಉನ್ನತ ಮಟ್ಟವನ್ನು ತಲುಪಿದರೂ ಕೂಡ ತದಾ ಅಪಿ ಅಪಿ ಏನು ಆತ್ಮಾನಂ ಭಗವಂತಂ ಮತಿ ಸರ್ವೋತ್ಕೃಷ್ಟತ್ವೇನ ದೇವರತ್ತೋ ಎಂದೂ ಸಹ ಸಾಮ್ಯ ಐಕ್ಯಗಳನ್ನು ತಿಳಿಯೋದಿಲ್ಲ. ನ ಕೇವಲಂ ಸಂಸಾರಿ ಬ್ರಹ್ಮಾದಿರತಿ ಮನ್ಯತೆ ಇಂತು ಮುಕ್ತೋಪಿ ಇತಿ ಉಚ್ಯತೆ. ಸಂಸಾರಿಗಳಾದ ಬ್ರಹ್ಮಾದಿಗಳಷ್ಟೇ ಅಲ್ಲ, ಮುಕ್ತರಾದ ಬ್ರಹ್ಮಾದಿಗಳು ಸಹ ಹಾಗೆ ತಿಳಿತಾರೆ. ಸರ್ವಮಿತಿ ಯಾಕೆ ಮುಚ್ಚತ್ತೆ ಯಾಕೆ ಹೇಳ್ತಾರೆ ಅಂದರೆ ಮುಕ್ತರು ತಿಳಿಯೋದಿಲ್ಲ ಅಂತ ಅವರು ವಾದ ಮಾಡಿದ್ದಾರೆ. ಹುಡುಗರ ಮತಗಳೆಲ್ಲ ಹಾಗೆ ಹೇಳಿರೋದ್ರಿಂದ ನಮಗೇನಿಸುತ್ತೆ ಹೇಳಿದ್ದೇ ಹೇಳ್ತಾರೆ ಅಂಥೇಳಿ ಅಲ್ಲ. ಅವ್ರು ಎಷ್ಟು ಹೇಳಿದರೂ ಅವ್ರು ಏನು ಮಾಡ್ತಾ ಇದ್ದಾರೆ, ದಾರಿ ತಪ್ಪಿಸೋಕೆ ಪ್ರಯತ್ನ ಪಡ್ತಾರೆ. ಅದಕ್ಕಾಗಿ ಸ್ಪಷ್ಟ ಹೇಳ್ತಾರೆ, ಮುಕ್ತರಾದ ಮೇಲೂ ಕೂಡ ಈ ಒಂದು ತಾರತಮ್ಯ ಭೇದ ಎಲ್ಲ ಹಾಗೆ ಉಳಿಯುತ್ತೆ. ಯದೈನಂ ಯದೈವಂ ಸರ್ವಲೋಕಾಧಿಪತ್ಯಂ ಮೋಕ್ಷಂಚ ಪ್ರಾಪ್ತಾನಾಮಪಿ ವಿಷ್ಣೋತ್ಕರ್ಷ ಜ್ಞಾನಂ ತದಾ ಅತ್ಯಲ್ಪಂ ಅಂತರಿಕ್ಷಂ ಪ್ರಾಪ್ತಾನಾಂ ಅಹಂಭಾವೇ ಕಾರಣಾಭಾವಾತ್. ಹೈಯೆಸ್ಟ್ ಆಫೀಸರಿಗೆ ಅಹಂಕಾರ ಇಲ್ಲ ಅಂದರೆ ಈ ಸಣ್ಣ ಪುಟ್ಟನಲ್ಲಿ ಅಹಂಕಾರ ಇದ್ರೆ ಗತಿ ಏನು ಅದಕ್ಕೆ ಅಲ್ಲೇನು. ಇವನು ಸಾಮಾನ್ಯನಿಗೆ ಅಹಂಕಾರ ಇದೆ, ಮೇಲವರಿಗೆ ಅಹಂಕಾರ ಇಲ್ಲ. ಆ್ಯಕ್ಚುಲಿ ಏನಾಗಬೇಕು, ಮೇಲವರಿಗೆ ಅಹಂಕಾರ ಬರಬೇಕಾಗಿತ್ತು, ಅವರಿಗೆ ಬಂದಿಲ್ಲ ಅಂದಮೇಲೆ ಕಡಿಮೆಯವರು ಏನು ತಿಳ್ಕೊಳ್ಬಾರ್ದು ಎಂದು ಸಹ ತಾವು ಸಾಮ್ಯಾದಿಗಳನ್ನು ಸರ್ವಥಾ ಚಿಂತನೆ ಮಾಡಬಾರದು ಅಂತ ಹೇಳಿ. ಯದೈವಂ ಸರ್ವಲೋಕಾಧಿಪತ್ಯಂ ಮೋಕ್ಷಂಚ ಪ್ರಾಪ್ತಾನಾಂ ವಿಷ್ಣೋತ್ಕರ್ಷ ಜ್ಞಾನಂ ತದಾ ಅತ್ಯಲ್ಪಂ ಅಂತರಿಕ್ಷಂ ಅಂತರಿಕ್ಷಾದಿಗಳು ಅಲ್ಪ ಅವು, ಮುಕ್ತಿ ಮುಂದೆ ಏನೂ ಅಲ್ಲವು. ಸತ್ಯಲೋಕಾದಿಗಳ ಮುಂದೆ ಅಂತರಿಕ್ಷ ಲೋಕ ಭಾರಿ ಕಡಿಮೆ, ಮುಕ್ತರಿಗಿಂತನೂ ಹೇಳೋಕ್ಕೆ ಸಾಧ್ಯ ಇಲ್ಲ ವೈಕುಂಠಕ್ಕಿಂತ. ಅಂತ ಹೊತ್ತಿನಲ್ಲಿ ಇವರಿಗೆ ಅಹಂಕಾರ ಬಂದರೆ ಅದೆಷ್ಟು ಅಕ್ಷಮ್ಯ ಅಂತ ಹೇಳಿದ್ದಾರೆ. ಏವಂ ಆಚಾರಂ ಕೈಮುತ್ಯಂ ಭೋಕ್ತೋಕ್ತ ಏ ಸ್ವರ್ಗಾದಿ ಆಧಿಪತ್ಯಂ ಪ್ರಾಪ್ತ ನಹುಷ ಪ್ರಭೃತಯ ತೇಷಾ ಮಹಮೇವ ಈಶ್ವರ ಇತಿ ಭಾವೋಸ್ತಿ. ಆದರೆ ಅವ್ರು ತಪ್ಪು ತಿಳ್ಕೊಂಡ್ಬಿಟ್ರೆ ಅದಕ್ಕೆ ಶಿಕ್ಷೆನೂ ಆಯಿತು ತಪ್ಪು ತಿಳ್ಕೊಂಡಿದ್ದಕ್ಕೆ. ಆ ದೃಷ್ಟಾಂತ ಏನು ತೋರಿಸ್ತಾ ಇದೆ ನಮಗೆ, ತಾನೇ ಇಂದ್ರ ಪದವಿಯಲ್ಲಿ ಕೂತಿರೋದ್ರಿಂದ ಶಚಿದೇವಿ ತನ್ನ ಪತ್ನಿ ಆಗಬೇಕು ಅಂತ ಬಯಸಿದ್ದಕ್ಕೆ ನಹುಷ ಬಿದ್ದೋದ. ಏನಾಯ್ತು, ಅದೇನು ವಿಷ್ಣು ಅಹಂ ಬ್ರಹ್ಮಾಸ್ಮಿ ಅನ್ಕೊಳ್ಳಿಲ್ಲ, ಏನು ಅನ್ಕೊಂಡ, ಬರೀ ಇಂದ್ರ ಅನ್ಕೊಂಡ. ಅಷ್ಟಕ್ಕೆ ಅಷ್ಟು ಅನರ್ಥ ಆಗಿರ್ಬೇಕಾದ್ರೆ ಇನ್ನು ದೇವರೇ ತಾನಂತ ತಿಳ್ಕೊಂಡ್ರೆ ಎಷ್ಟು ಅನರ್ಥ ಆಗುತ್ತೆ, ಕಥೆ ಅಲ್ಲಿಗೆ ಎಂಡ್ ಆಗುತ್ತೆ. ಮತ್ತೆ ಏವಂ ಆಚಾರಂ ಕೈಮುತ್ಯಂ ಚೋಕ್ತ್ವ ಏಚ ಕರ್ಮ ಆಚಾರ ಅಂದ್ರೇನು, ನಡವಳಿಕೆ ನಡೆದಿದೆ ನೌಷಾದಿಗಳಿಗೆ ನಡೆದಿರೋದೇನದು ಆಚಾರ, ಅದು ತಿಳ್ಕೊಂಡಿಲ್ಲ ಅಂಬುದು ಥೀರಿ. ಥೀರಿನೂ ಹಾಗೆ ಇದೆ, ಪ್ರಾಕ್ಟೀಸು ಹಾಗೆ ಇರೋದ್ರಿಂದ ಎಂದೂ ಸಹ ಸಾಮ್ಯ ಮತ್ತು ಐಕ್ಯಗಳಿಗೆ ಅವಕಾಶ ಇಲ್ಲವೇ ಇಲ್ಲ. ಸ್ವರ್ಗಾದಿ ಆಧಿಪತ್ಯಂ ಪ್ರಾಪ್ತ ನಹುಷ ಪ್ರಭೃತಯ ತೇಷ ಮಹಮೇವ ಈಶ್ವರ ಇತಿ ಭಾವೋ ಅಸ್ತಿ ಏಚ ಕರ್ಮಫಲತೆಯ ಸ್ವರ್ಗ ಪ್ರಾಪ್ತಃ ತೇಷಾಂ ಕೇಶಾ ಕ್ರಿಯಾಫಲೆ ಸ್ವಾತಂತ್ರ್ಯಾಭಾವೋ ಅಸ್ತಿ ಇತ್ರಾದೀನಾಂಚ ಮಹೇಶ್ವರ್ಯವತೇನ. ಅಲ್ಲೂ ಎರಡು ವಿಧ, ನಹುಷಾದಿಗಳೆಲ್ಲ ಕೆಲವು ಕರ್ಮದಿಂದ ಬಂದವರು, ಇಂದ್ರಾದಿಗಳು ಶ್ರಮಪಟ್ಟು ಪದವಿಯನ್ನು ಸಂಪಾದನೆ ಮಾಡಿದವರು, ಇವರಿಗೂ ಇಲ್ಲ ಅವರಿಗೂ ಇಲ್ಲ ಸರ್ವೋತ್ತಮತ್ವಾದಿಗಳು. ಮಹೇಶ್ವರ್ಯ ಬಸೇನ ಪಾರಿಜಾತ ಅವ್ರಿಗೆ ಕೂಡ ಏನು ಮತ್ತೆ ಇಂದ್ರದೇವರಿಗೆ ಮಹರ್ಷನಿಗೆ ಅಹಂಕಾರ ಬಂತು, ಇಂದ್ರ ಪದವಿಯಲ್ಲಿ ಕೂತಿದ್ದಕ್ಕೆ ಇಂದ್ರದೇವರಿಗೆ ಅಹಂಕಾರ ಬಂತು, ಪಾರಿಜಾತ ನಂದು ಅಂತ ಹೇಳಿಬಿಟ್ಟು ಇವೆಲ್ಲ ಭ್ರಮೆ. ಅದಕ್ಕೆಲ್ಲ ಪನಿಷ್ಮೆಂಟ್ ಇದೆ, ಎಲ್ಲೆಲ್ಲಿ ತಪ್ಪು ತಿಳ್ಕೊಂಡಿದ್ದಾರೋ ಪನಿಷ್ಮೆಂಟ್ ಇದೆ. ದೇವರು ಸರ್ವೋತ್ತಮ ಅಂತ ತಿಳ್ಕೊಂಡವ್ರು ಯಾರಿಗೂ ಏನಾಗಿಲ್ಲ, ಎಂದೆಂದು ಸುಖ ಆಗಿದೆ, ಅವ್ರದ್ದು ಕೆಟ್ಟದಾಗಿಲ್ಲ, ಇವರಿಗೆಲ್ಲ ಕೆಟ್ಟದಾಗಿದೆ. ಅಂದಮೇಲೆ ಇವೆಲ್ಲ ಕೂಡ ಎಂದೂ ಕೂಡ ದ್ವೈತವೇ ಸರಿ ಅನ್ನೋದಕ್ಕೆ ಅಪೂರ್ವವಾದ ನಿದರ್ಶನಗಳು. ಅಸುರಾವೇಶವಸೇನ ಯಾತಕ್ಕೆ ಬಂತ ಪಾರಿಜಾತ ಕಾರಣ ಅಹಂಕಾರ ಅಂದರೆ ಅಸುರಾವೇಶವಸೇನ ಕೃಷ್ಣೋ ಮದವಮಹ ಏನು ತಿಳ್ಕೊಂಡ, ಕೃಷ್ಣ ಭೂಲೋಕದವನು ನನಗಿಂತ ಕಡಿಮೆ ಅಂತ ತಿಳ್ಕೊಂಡ. ಆಮೇಲೆ ಗೊತ್ತಾಯ್ತು ಮದವಮಹ ಇತಿ ಭಾವೋ ಅಸ್ತಿ ತಾನ್ ಉಪಲಕ್ಷಣೀಕೃತ್ಯ ಅಹಂಭಾವ ಪ್ರಸಕ್ತಿ ಮತಾಂ ಸರ್ವೇಷಾಮಪಿ ಭಗವದ್ಭಕ್ತರ್ಷ ಜ್ಞಾನಂ ವಿಧೀಯತೆ. ಆದ್ದರಿಂದ ಇಂದ್ರದೇವರಿಗೆ ಅಹಂಕಾರ ಬಂದಿದ್ದಕ್ಕೆ ಅಂತ ಶಿಕ್ಷೆ ತಪ್ಪಲಿಲ್ಲ ಅಂದಮೇಲೆ ಅಹಂಕಾರವನ್ನು ಯಾವಾಗಲೂ ಬಿಡಬೇಕು. ನಿರ್ಮಮೋ ನಿರಹಂಕಾರ ಸಶಾಂತಿ ವಧಿ ಗಚ್ಚತಿ, ಮಮಕಾರ ಅಹಂಕಾರ ಬಿಡದೆ ಹೋದರೆ ಎಲ್ಲ ಸಾಧನೆಗಳು ವ್ಯರ್ಥ. ಯದ್ಯ ಅಮುಮಿತಿ ವಿಷ್ಣುರು ಯದಿ ಅಮುಂ ಸ್ವರ್ಗಲೋಕಂ ದೇವಲೋಕಾಧಿಪತ್ಯಂ ವಾ ತದ್ಯೋಗ್ಯಸ್ಯ ಅಶ್ನುವೀತ. ಮಹಾವಿಷ್ಣುವೀತ ಸ್ವರ್ಗಲೋಕವನ್ನಾಗಲಿ ದೇವಲೋಕಾಧಿಪತ್ಯವನ್ನಾಗಲಿ ತದ್ಯೋಗ್ಯಸ್ಯ ಅಶ್ನುವೀತ ಆ ಪದವಿ ಯೋಗ್ಯರಾದವರಿಗೆ ಕೊಡ್ತಾನೆ. ಪ್ರಾಪಯೀತ ದದಾತಿ ತಥಾಪಿ ಏನಂ ಭಗವಂತಂ ಮತಿಮನ್ನೇತೈವ ಅಧಿಕಂ ಜಾನೀಯಾದೇವಾ. ಆಗಲೂ ಭಗವಂತರು ಅಧಿಕ ಅಂತಲೇ ತಿಳಿಬೇಕು. ಇಲ್ಲಿ ಹಿರಣ್ಯಕೃಷ್ಣರಾದರೂ ಏನು ಮಾಡಿಬಿಟ್ರು, ಬ್ರಹ್ಮದೇವರಿಂದ ವರ ತಗೊಂಡ್ರು. ನನ್ನ ಸಮ ಯಾರಿಲ್ಲ ಶುರು ಮಾಡಿ, ಬ್ರಹ್ಮದೇವರಿಂದ ವರ ತಗೊಂಡು ನನ್ನ ಸಮ ಇಲ್ಲ ಅಂತ ಹೇಳಿದ್ದಕ್ಕೆ ಏನಾಯ್ತು ಅವರಿಗೆ, ಅಧಃಪತನ ಆಗೋಯ್ತು. ಇನ್ನು ದೇವರಿಂದ ದೇವರಿಗೆ ಸಮ ಅಂತ ತಿಳ್ಕೊಂಡ್ರೆ ಏನಾಗುತ್ತೆ, ಬ್ರಹ್ಮದೇವರು ಜೀವೋತ್ತಮರು, ಜೀವೋತ್ತಮದಿಂದ ಐಕ್ಯ ತಿಳ್ಕೊಂಡ್ರೆ ಹೀಗಾಯ್ತು ಅಂದಮೇಲೆ ಇನ್ನು ಸರ್ವೋತ್ತಮದಿಂದ ಐಕ್ಯ ತಿಳ್ಕೊಂಡ್ರೆ ಎಷ್ಟು ಅಪಾಯ ಅನ್ನೋದನ್ನು ತಿಳಿಸ್ತಾರೆ. ಅದು ಇನ್ನೊಂದು ಇನ್ನೊಂದು ದೃಷ್ಟಾಂತ. ನಹುಷಾ ದೃಷ್ಟಾಂತ ಒಂದು ಟೈಪು, ಇಂದ್ರಿಯ ದೃಷ್ಟಾಂತ ಇನ್ನೊಂದು ಟೈಪು, ಇನ್ನು ಹಿರಣ್ಯಕೃಷ್ಣ ದೃಷ್ಟಾಂತ ಮತ್ತೊಂದು ರೀತಿ. ಈಗ ಅನೇಕ ರೀತಿಯಲ್ಲಿ ನಿದರ್ಶನಗಳೆಲ್ಲ ಅಹಂಕಾರ ಪಟ್ಟವರಿಗಾದಂತಹ ದುರ್ಗತಿಯನ್ನು ಹೇಳೋದರಿಂದ ಎಂದೂ ಅದಕ್ಕೊಳಗಾಗಬಾರದು. ವಿಷ್ಣುರ್ಯದ್ಯಮಂ ಸ್ವರ್ಗಲೋಕೇ ದೇವಲೋಕಾಧಿಪತ್ಯಮ್ಮ ಅದಾಯಿತು. ನಾನು ಸ್ವರ್ಗಭೋಗಸ್ಯ ಬಹು ವ್ಯಶ್ಯಾದಿ ಪರಿವಾರಯುಕ್ತತ್ವೇನ ಅಶುಚಿತ್ವಾದಿ ಈಶ್ವರೇಣ ಪ್ರದತ್ತೇಪಿ ಕಥಂ ತತ್ ಪರಿಗೃಹಿಣಿಯವರು ಇಂದ್ರಾದ್ಯ ಇತ್ಯತಶ್ಚ ಉಕ್ತಂ ಯದ್ಯಮುಮಿ. ಆಗ ಒಂದು ಪ್ರಶ್ನೆ ಬಂತು, ಸ್ವರ್ಗಾದಿ ಲೋಕಗಳಿಗೆ ಇಂದ್ರಾದಿ ದೇವತೆಗಳ ಅಧಿಪತಿಗಳನ್ನು ಪರಮಾತ್ಮ ಮಾಡ್ತಾನೆ, ಅಂಥ ಪದಗಳು ಸ್ವಲ್ಪ ದೋಷಗಳು ಬೇರೆ ಇರುತ್ತೆ, ಅದನ್ನ ಯಾಕೆ ಒಪ್ಕೋತಾರೆ ಅವರು ಅಂತ ಕೇಳಿದ್ರೆ ಹೇಳ್ತಾರೆ, ಹಾಗಲ್ಲ ಯದಪಿ ಅಮುಂ ದೇವಲೋಕಾಧಿಪತ್ಯಂ ವಿಷ್ಣುರು ದದಾತಿ ತದಪಿ ಅಶ್ನುಭೀತೈವ ಭುಂಜೀತೈವ. ಕೊಟ್ಟಾಗ ಅವ್ರು ಏನು ಮಾಡ್ತಾರೆ, ಅಕ್ಸೆಪ್ಟ್ ಮಾಡ್ತಾರೆ. ಅದರ ಬಹುವೇಶ್ಯಾದಿಯುಕ್ತಾಮಪಿ ಬುದ್ಧ್ಯ ತದ್ಯಾಗೋ ನಕಾರ್ಯ, ಆ ಪದವಿ ಬಿಡಬಾರದು, ದೋಷ ಬಿಡಬೇಕಷ್ಟೇ. ಉದಾಹರಣೆಗೆ ವೆಹಿಕಲ್ ಹೋದ್ರೆ ಆಕ್ಸಿಡೆಂಟ್ ಆಗುತ್ತೆ, ವೆಹಿಕಲ್ ಉಪಯೋಗಿಸಬಾರದು ಅಂತ ಅರ್ಥ ಅಲ್ಲ, ಅದಕ್ಕೆ ಏನು ಮಾಡಬೇಕು, ಹುಷಾರಾಗಿ ಹೋಗಬೇಕು ಅಂತ ಅರ್ಥ. ಇಲ್ಲ ಹೋದ್ರೆ ಎಷ್ಟವನಿಗೆ ಅಡ್ವಾಂಡ್ ಉಪಯೋಗಿಸ್ತವ್ರು ಎಷ್ಟು ತಪ್ಪು ಹೋಗ್ತಾ ಇತ್ತು ಅವಕಾಶ, ಅದು ಹುಷಾರಿದ್ದು ಬಿಟ್ಟು ಮಾಡಿಬಿಟ್ಟು ಸಾಧಿಸಿಬಿಡ್ತಾರೆ. ಆದ್ದರಿಂದ ಅಪಾಯ ಇದೆ ಅಂಥೇಳಿ ವಾಹನಾದಿಗಳನ್ನು ಹೇಗೆ ನಾವು ಉಪಯೋಗಿಸೋದನ್ನು ಬಿಡೋದಿಲ್ವೋ ಹಾಗೆ ಅಪಾಯ ಇದೆ ಅಂಥೇಳಿ ಉನ್ನತ ಪದವಿ ಬಂದಾಗ ಅದನ್ನು ಕಳ್ಕೊಳ್ಳೋದಕ್ಕೆ ಹೋಗಬಾರ್ದು. ಉನ್ನತ ಪದವಿ ಬಂದಾಗ ಅದನ್ನು ಅಕ್ಸೆಪ್ಟ್ ಮಾಡಬೇಕು, ಅದರಿರ್ತಕ್ಕಂಥ ದೋಷಗಳನ್ನು ಮಾತ್ರ ಪರಿಹಾರ ಮಾಡಬೇಕೆ ಹೊರತು ಎಂದು ಏನು ಮಾಡಬಾರ್ದು, ಅದನ್ನೇ ತ್ಯಾಗ ಮಾಡೋಕ್ಕೆ ಹೋಗಬಾರ್ದು. ಕೆಟ್ಟದಾದರೆ ತ್ಯಾಗ ಮಾಡಿಬಿಡಬೇಕು. ಉತ್ತಮ ವಸ್ತುವಿನಲ್ಲಿ ದೋಷ ಇದ್ದಾಗ ಅದನ್ನು ದೋಷ ಮಾತ್ರ ತ್ಯಾಗ ಮಾಡಬೇಕು, ವಸ್ತುವನ್ನೇ ತ್ಯಾಗ ಮಾಡಬಾರ್ದು. ಯಾವುದನ್ನ ದೇವರ ಸ್ಮರಣೆ ಮಾಡಿದರೆ ಅಷ್ಟೇ, ದೇವರು ಮರೆತಾ ಬರುತ್ತೆ, ದೇವರು ಮರೆತು ಬಿಟ್ಟರೆ ಏನಾಗುತ್ತೆ ಬರುತ್ತೆ, ದೇವರು ಸ್ಮರಣೆ ಮಾಡ್ತಿದ್ರೆ ಬರದೇ ಇಲ್ಲ. ಆ ಎಚ್ಚರಿಕೆ ಕೊಟ್ಟು, ಉದಾಹರಣೆಗೆ ಈಗ ಡ್ರೈವರ್ ನಿದ್ದೆ ಹೊಡೆದ್ರೆ ಆಕ್ಸಿಡೆಂಟ್ ಆಗುತ್ತೆ, ನಿದ್ದೆ ಹೊಡೆದಾದ್ರೆ ಎಚ್ಚರಿಕೆ ಇದ್ರೆ ಎಚ್ಚರಿಕೆ ಅದೇ ಎಚ್ಚರಿಕೆ, ಎಚ್ಚೆತ್ತಿರೋ ಖಂಡೆ ಮರವೇ ಯಾವಾಗಲೂ ಎಚ್ಚರ ಇರಬೇಕು. ಅದು ಯಾತಕ್ಕೆ ಬಂತು, ಯಾಕಾಗಲಿಲ್ಲ. ಹಾಂ ಹೌದು ಹೌದು ಹೌದು, ಎಷ್ಟಿತ್ತು ನಮ್ಮಲ್ಲಿ ಏನಾಗುತ್ತೆ, ಈಗ ಇವತ್ತು ರೋಗಿ ಇಳ್ತವಳಿ ಡಾಕ್ಟ್ರೆ ಅಷ್ಟು ಹೊಡ್ಕೊಂಡಿರ್ತಾರೆ ಪಥ್ಯ ಮಾಡ್ರಿ ಅಂತೇಳಿ ಮಾಡಿಬಿಡ್ತಾ, ಆಮೇಲೆ ಯೋ ಡಾಕ್ಟ್ರೆ ಹೋಗಿದ್ದೆ ಏನು ನಿರ್ವಾಹ ಇಲ್ಲ ತಿಂದುಬಿಟ್ಟೆ ಶುರು ಮಾಡ್ತಾ. ನಮ್ಮಲ್ಲಿ ಏನಿದೆ ನಮಗೆ ಗೊತ್ತಿದ್ದೇ ಇದು, ಗೊತ್ತಾಯ್ತಿಲ್ಲ ಗೊತ್ತಿದ್ದೇ ಎಷ್ಟು ತಪ್ಪು ಮಾಡ್ತೀವಿ ನಾವೀಗ ರಿಪೀಟ್ ಮಾಡ್ತಾನೆ ಹೋಗ್ತೀವಿ ಹಾಗೆ, ಅರ್ಥ ಆಯ್ತಾ. ನಮ್ಮಲ್ಲೇನೆ ಎಷ್ಟು ಗ್ಯಾಪ್ ಇರುತ್ತೆ, ಒಂದು ತಪ್ಪು ಇನ್ನೊಂದು ತಪ್ಪು ಮಧ್ಯೆ, ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅರ್ಹಶಮ ತಿಳ್ಕೊಂಡ್ರೆ ಯಾವ ತಪ್ಪು ಇಲ್ಲಿ, ಬೇರೆ ಬೇರೆ ತಪ್ಪು ಇದೇನು ನಂದು ಹೋಯ್ತಾನೆ ಅಂತ ಬಂತಲ್ಲಿ, ಇಲ್ಲ ತಪ್ಪಿನ ಬಾಜಾತ ನಂದು ಹೋಯ್ತಾ ಇದ್ದಾನೆ ಅಲ್ಲೇನಾಯ್ತು, ಗೋವರ್ಧನ ಪೂಜೆ ನನಗೆ ಬರಬೇಕಾಗಿತ್ತು, ಗೋವರ್ಧನಕ್ಕೆ ಯಾಕೆ ಕೊಟ್ಟ? ಅಲ್ಲಿ ವ್ಯತ್ಯಾಸ ಇದೆ. ಸರ್ವೋತ್ತಮತ ಜ್ಞಾನ ಬಂದು ನಮಗೆ ಬಂದದ್ದು ಕೂಡ ನಮ್ಮಲ್ಲೇ ಏನಾಗ್ತಾ ಇದೆ ಇವತ್ತು? ಅನುಭವಕ್ಕೆ ವಿರುದ್ಧ ಅದು. ನಾವು ತಪ್ಪು ತಿಳ್ಕೊಂಡು, ಗೊತ್ತಿದ್ದರೆ ಎಷ್ಟು ಕೆಲಸ ಮಾಡ್ತಾ ಇಲ್ಲ ಇವತ್ತು? ಗೊತ್ತಿದ್ದ ಕೆಲಸನೇ ಬಿಡ್ತಿರೋದು ನಾವು ಇವತ್ತಿನ ದಿವಸ ಬೆಳಿಗ್ಗೆ ಸಕಾಲ ಕೇಳೋದ್ರಿಂದ ಹಿಡಿದು, ಗೊತ್ತಾಯ್ತಾ, ಏಕಾದಶಿ ಆದ ವ್ರತಗಳವರೆಗೆ ಏನು ಮಾಡ್ತೀವಿ ನಾವು? ಅದನ್ನು ಗೊತ್ತಿದ್ದೇ ಬಿಡ್ತಿರೋದು. ನೀವು ಸ್ಮೋಕ್ ಮಾಡೋದು ಏನು ಗೊತ್ತಿಲ್ಲ? ತಪ್ಪಂತೂ ಗೊತ್ತಿದೆಯೋ ಇಲ್ಲ? ಗೊತ್ತು, ಡಾಕ್ಟ್ರ್ ಹೇಳಿ ಇದನ್ನು ಮಾಡಿ ಅವನು ಸ್ಮೋಕ್ ಮಾಡ್ಕೊತಾನೆ, ಅವನು ಹೇಳಿರ್ತಾನೆ ಪಾಪ. ಹೋಗ್ತಾರೆ, ಒದ್ದಾಡ್ತಾರೆ, ಮತ್ತೆ ಬರ್ತಾರೆ, ಮತ್ತೆ ಅವ್ರು ಮತ್ತೆ ಬಂದೆ ಅಂತ ಹೇಳ್ತಾನೆ. ಈ ಕಳ್ತಾರೆ, ಓಕೆ ಹೋದ್ದು ಸರಿ ಸಾಯಂಕಾಲ ಬರ್ತೀನಿ ಅಂತ ಹೇಳೋಗಿರ್ತಾನೆ ಈಚೆ ಕಡೆ. ಹಾಂ, ಮತ್ತೆ ವಾಪಸ್ ಬರ್ತೀರಿ, ಜಾಗ ಆಗೈತೆ ರೀ ಅಂತ ಅಷ್ಟರ ಮಟ್ಟಿಗೆ. ಅಂದರೆ ಮನುಷ್ಯರ ಸ್ವಭಾವ ಅದೇ ದೋಷ, ಮೇಲಕ್ಕೆ ಹೋಗ್ತಾ ಹೋಗ್ತಾ ದೋಷಗಳ ಇದು ಕಡಿಮೆ ಆಗ್ತಾ ಬರುತ್ತೆ, ಇಂಟೆನ್ಸಿಟಿ ಜೋರು ಇರುತ್ತೆ. ಆದರೆ ಕಡಿಮೆ ಆಗಿ ಕಡಿಮೆ ವ್ಯಾನಿಷ್ ಆಗಿಬಿಡುತ್ತೆ, ಬರ್ತಾ 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 ಕಡಿಮೆ ಆಗುತ್ತೆ. ಇವತ್ತು ರೋಗನೇ ಓವರ್ ನೈಟ್ ವಾಸಿ ಆಗೋದಿಲ್ಲ ಯಾರಿಗೂ ಕೂಡ. ಅಹಂಕಾರ ಮಾಡಿ ಎಂಥ ರೋಗ ಅದು, ಲಾಂಗ್ ಟೈಮ್ ದೊಡ್ಡ ಕ್ಯಾನ್ಸರ್ ಓವರ್ ನೈಟ್ ಒನ್ ಡೋಸ್ಗೆ ಅದು ಕ್ಯೂರ್ ಆಗೋದಿಲ್ಲ, ಅದು ಕೆಲವು ಹೋಗುತ್ತೆ, ಆದರೆ ಕೆಲವು ಹೋಗೋದಿಲ್ಲ. ಆದ್ದರಿಂದ ಅಹಂಕಾರ ಮಹಂಕಾರಗಳೆಲ್ಲ ತುಂಬ ತುಂಬ ಅನುಭವ ಪೆಟ್ಟು ಬಿಡಬೇಕು ಅವರಿಗೆ. ಪರಮಾತ್ಮ ಅದಕ್ಕೆ ಏನು ಮಾಡಿ ಪೆಟ್ಟು ಹಾಕ್ತಾನೆ ಇರ್ತಾನೆ, ಅದನ್ನು ಯಾವುದೋ ಹೇಳಿ ತಿಳ್ಕೊಂಡ್ಬಿಡ್ತಾನೆ, ನನಗಲ್ಲ ನನಗೆ ಅಂತ ತಿಳ್ಕೊಂಡ್ಬಿಡ್ತಾನೆ. ಅದು ಎಮ್ಮೆಗೆ ಹೇಳ್ತಾರಲ್ಲ, ಎಮ್ಮೆ ಕತೆ ಹೇಳ್ತಾರಲ್ಲ, ಎಮ್ಮೆ ಹೊಡಿತಿದ್ರೆ ಅಂತ ಯಾರೋ ಸುಮ್ಮನೆ ಗೊತ್ತಾಗಲಿಲ್ಲ ಅದಕ್ಕೆ. ತುಂಬ ಸ್ವಲ್ಪ ಸ್ವಲ್ಪ ಯಾರೋ ಹೊಡಿತಿದ್ದಾರೆ ಅನ್ಕೊಂಡು, ಯಾರನ್ನ ಯಾರೋ ಹೊಡಿತಿದ್ದಾರೆ ಅಂತೇಳಿ. ಆಮೇಲೆ ಇನ್ನೂ ಸ್ವಲ್ಪ ಎಲ್ಲ ಹತ್ತಿರ ಹೊಡೆದಾಗತ್ತೆ ಅನ್ಕೊಂಡಂತೆ, ಇನ್ನೂ ಸ್ವಲ್ಪ ಏನು ನನಗೆ ಹೊಡೆದಾಗತ್ತೆ ಅನ್ಕೊಂಡಂತೆ. ಅಷ್ಟೊತ್ತು ಅಂದರೆ ಅದಕ್ಕೆ ಎಮ್ಮೆ ಬುದ್ಧಿ ಅಂತ ಕರೀತಾರೆ. ಮನುಷ್ಯನ ಸ್ವಭಾವ ಬಲು ಬೇಗ ಅದು ಏನಾಡ್ತಾನೆ, ಅದು ಇನ್ನೊಂದು ಏನು ಮಾಡ್ತಾನೆ, ನೋಡ್ತಿರ್ಲಿಕ್ಕೆ ಹೊಡೆಯಲಿಕ್ಕೆ ಬರ್ತಾರೆ ಅಂತ ಹೋಗೋ ಪದಾರ್ಥ ಇರುತ್ತೆ, ನೋಡ್ತಿರ್ಲಿಕ್ಕೇನೆ. ಇದು ಹೊಡೆದು ಇದು ಮಾಡಿದ್ರು ಕೂಡ ಯಾರಿಗೋ ಅಂತ ತಿಳ್ಕೊಂಡು ಅಷ್ಟರ ಮಟ್ಟಿಗೆ ಇರೋದ್ರಿಂದ ನಮಗದೇನಾಯ್ತು, ದೋಷ ಇದೆ. ಅದಕ್ಕೆ ಸಂಸಾರ ಒಂದು ಜನ್ಮಕ್ಕೆ ಯಾಕೆ ಹೋಗೋದಿಲ್ಲ ಅಂದರೆ ಬಹಳ ಡೀಪ್ ರೂಟೆಡ್, ಅಹಂಕಾರ ಮಮಕಾರಗಳು ಭಾರಿ ಡೀಪ್ ರೂಟೆಡ್ ಡಿಸೀಸಸ್. ಆದ್ದರಿಂದ ಅಷ್ಟು ಬೇಗ ಹೋಗೋದಿಲ್ಲ. ದೊಡ್ಡ ಸಾಧನೆ ಮಾಡಿ ಶ್ರವಣಾದಿಗಳನ್ನು ಮಾಡಲಿ ಆವೃತ್ತಿ ಅಸಕೃದೋಪದೇಶ ಆಗ್ತು. ಈ ಗ್ಲಾಸ್ ಒಂದ್ಸತಿ ಬಿದ್ದರೆ ಹೊಡೆದೋಯ್ತು, ಗೊತ್ತಾಯ್ತಾ. ಈಗ ಚಟ್ನಿ ಕೊಡ್ತಾರೆ, ಒಂದ್ಸತಿ ಹೊಡೆಯುತ್ತಾ ಅದು ಕುಟ್ಟಿ 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 ಎಷ್ಟೊತ್ತು ಬೇಕಾದ್ರೆ ಕುಟ್ಬೇಕಾರೆ ಅದನ್ನು ತುಂಬ ಹೊತ್ತು ಬೇಕು. ಹಿಟ್ಟು ಮಾಡಬೇಕೀಗ ಅಕ್ಕಿ ಕುಟ್ಟಿ, ಹೀಗೆಲ್ಲ ಇದೆ ಸರಿ. ಹಿಂದೆಲ್ಲ ಕುಟ್ಟಿ ಬೀಸಿ ಮಾಡ್ತೀವಿ, ಒಂದ್ಸತಿ ತಿರುಗಿಸ್ಬಿಟ್ಟು ಹೋಗ್ಬಿಡುತ್ತೆ ಅದು. ಆದರೆ ಇದಕ್ಕೆ ಆವೃತ್ತಿ ಬೇಡ, ಅದು ಟಿಕಾರಸ್ ಪ್ರಶ್ನೆ ಹಾಕೋತಾರೆ. ಆವೃತ್ತಿ ರಸಕರ ಉಪದೇಶ ಆತು ಅಂತ ಹೇಳಬೇಕಾದ್ರೆ ಪ್ರಶ್ನೆ ಹಾಕೋತಾರೆ. ಇವತ್ತು ಕೆಲವು ಕೆಲಸ ಒಂದ್ಸತಿ ಮಾಡಿದ್ರೆ ಮೂರು ಹೋಗುತ್ತೆ, ಮತ್ತೆ ವ್ಯಕ್ತಿ ಯಾಕೆ ಮಾಡ್ಬೇಕು ಅದನ್ನು? ಶ್ರವಣ ಮಾಡಿದ್ರೆ ಮೋಕ್ಷ ಆಗಬೇಕು, ಅವನ ಆವೃತ್ತಿ ಅದಕ್ಕೆ ಮಾಡಬೇಕು ಅಂದರೆ ದೃಷ್ಟಾಂತ ಕೊಡ್ತಾರೆ. ಕೆಲವು ಗ್ಲಾಸ್ ಒಬ್ಬದೇ ಒಂದ್ಸತಿಗೆ ಹೊಡೆದೋಗ್ಬಿಡೋದು, ಹೇಳಿತಾ. ಆದ್ರೆ ಇವು ಮಾತ್ರ ಅನೇಕ ಸರ್ತಿ ಮಾಡಿದರೆ ಮಾತ್ರ ಬರೋದು. ಅದಕ್ಕೆ ಬಹುನಾಮ್ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಅಶ್ವಮೇಧ ಯಾಗ ನೂರು ಮಾಡಿದಾಗ ಇಂದ್ರ ಪದವಿ, ನೂರು ಮಾಡಿದಾಗ ಅಂದರೆ ಒಂದು ಕೆಲಕ್ಕೆಲ್ಲ ಸಿಗೋದಿಲ್ಲ, ಆವೃತ್ತಿ ಮಾಡ್ತಾ ಹೋಗ್ಬೇಕು ಅದನ್ನೇ. ಇವತ್ತು ಎಷ್ಟೋ ಕೋರ್ಸ್ಗಳು ಆಗಿರ್ತವೆ, ಕೆಲವು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರಲ್ಲ ಹಾಗೆ, ಒಂದು ವರ್ಷ ಸರ್ವಿಸ್, 10 ವರ್ಷ, 20 ವರ್ಷ ಅಂತ ಕರೆದ ಹಾಗೆ ಅನುಭವ. ಅದರಿಂದ ಆವೃತ್ತಿಯಿಂದ ಏನಾಗುತ್ತೆ, ಅನುಭವ ಜ್ಞಾನ ಬರುತ್ತೆ, ಆ ಜ್ಞಾನ ಮುಂದೆ ಹೆಲ್ಪ್ ಆಗುತ್ತೆ. ಆ ದೃಷ್ಟಿಯಲ್ಲಿ ಇವೆಲ್ಲ ಓರ್ನೆ ಇಟ್ಟು ಹೋಗ್ತಕ್ಕಂಥ ಡಿಸೀಸ್ ಅಲ್ಲ. ಆದ್ದರಿಂದ ನಮಗೆ ನಂಬಲಿಕ್ಕೆ ಸಾಧ್ಯ ಅಲ್ಲೇ ಅನಿಸಿದ್ರೆ ನಮಗೆ ಬರೋದನ್ನು ಹೇಗೆ ನಂಬ್ತೀವಿ ಅಂತ ಕೇಳಿ ತಿಳ್ಕೊಂಡ್ರೆ ಆಗಿರುತ್ತೆ ಅಲ್ಲಿ. ಮತ್ತೆ ಅದೇ ಕ್ಷಮಿಸ್ತಾನೆ ವಿಚಾರ ಮುಂದಿನ ಪ್ರಶ್ನೆ, ಮತ್ತೆ ಎರಡು ಪ್ರಶ್ನೆ, ತಪ್ಪು ಮಾಡ್ತಾ ಇರಲ್ಲ ಮೊದಲನೇ ಪ್ರಶ್ನೆ, ಕ್ಷಮಿಸ್ತಾನೆ ಬಿಡ್ತಾರೋ ಮುಂದಿನ ಪ್ರಶ್ನೆ. ಕ್ಷಮಿಸೋದಕ್ಕೇನು ಕಾರಣ? ಭಕ್ತರು ಅನ್ನೋದು ಕಾರಣ, ಮತ್ತೆ ಭಕ್ತರು ಅಂತ ಪ್ರೂವ್ ಆಗಿರೋದು ಕಾರಣ, ಅರ್ಥ ಆಯ್ತಾ. ಭಕ್ತರು ಅಂತ ಪ್ರೂವ್ ಆದ್ಮೇಲೆ ಕ್ಷಮಿಸೋ ಪ್ರಶ್ನೆ, ನಾವು ಅದನ್ನು ನಮಗೆ ಅಪ್ಲೈ ಮಾಡ್ಕೊಂಡೋಗಲ್ಲ ಯಾತಕ್ಕೆ, ಹೋಗಿ ಇನ್ನು ಪ್ರೂವೇ ಆಗಿಲ್ಲ ಭಕ್ತರು ಅಂತ ಹೇಳಿಬಿಟ್ಟು. ಆದ್ದರಿಂದ ಪ್ರೂವ್ ಆದಮೇಲೆ ಅದನ್ನು ಹೇಳಬೇಕು. ಇದನ್ನ ಅದನ್ನು ಓದ್ಕೊಂಡ್ಬಿಟ್ಟು ತಮಗೇನು ತಿಳ್ಕೊಂಡ್ಬಿಟ್ಟಿರ್ತಾರೆ ಭಾಳ ಜನ, ತಿಳ್ಕೊಳ್ಳೋ ಅವಕಾಶ ಇಲ್ಲ. ರಿಪಿಟೇಷನ್ ಅಂತ ಮತ್ತೆ ಮಾಡ್ತಾನೆ ಇರುತ್ತೆ ಅಭ್ಯಾಸ, ಒಂದ್ಸರ್ತಿ ಬಂದರೆ ಬಂದ್ಬಿಡುತ್ತಾನೆ ನಮಗೆ. ಆ ಅದು ಎಷ್ಟು ಶುರು ಮಾಡಿದೆ, ಬರೆಸಿ 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 ಅಭ್ಯಾಸ ಆಗ್ತಾ ಹೋಗುತ್ತೆ. ಅದನ್ನೇ ಆವೃತ್ತಿ ಅಂತ ಕರೆಯೋ. ವಿಷ್ಣುರಿ ಯದ್ಯಮಂ ಸ್ವರ್ಗಲೋಕಂ ನನು ಸ್ವರ್ಗ ಭೋಗಸ್ಯ ಇದಾಮಿ ಯದ್ವಾ ಯಹ್ ಕಶ್ಚಿತ್ ಸಾಧನಾನುಷ್ಠಾತ ಯದ್ಯಪಿ ಅಮುಂ ಲೋಕಂ ಸ್ವರ್ಗಾದಿ ಅಶ್ನುತೆ ಪ್ರಾಪ್ನೋತಿ ತದಾಪಿ ಅಶ್ನುವೀತ ಇವ ಸಾಧನಾನುಷ್ಠಾತ ಯದಿ ಅಮುಂ ಲೋಕಂ ಸ್ವರ್ಗಾದಿ ಅಶ್ನುತೆ ಪ್ರಾಪ್ನೋತಿ ತದಾಪಿ ಅಶ್ನುವೀತ ಇವ ಈಶ್ವರ ಪ್ರಸಾದಾದಿದಂ ಪ್ರಾಪ್ತಮಿತಿ ಬುದ್ಧ್ಯಾ. ಎಷ್ಟು ಇಂಪಾರ್ಟೆಂಟ್, ಆ ಬುದ್ಧಿ ಹೋಗಬಾರದು. ಈಶ್ವರ ಪ್ರಸಾದ ಎಂಬ ಭಾವನೆಯಿಂದನೇ ಇರ್ತಾನೆ ಬಹುಬುದ್ಧಿಯ. ಕೇವಲಂ ಭುಂಜೀತ ಇವ ಅನುಗ್ರಹ ಬುದ್ಧಿ ಇಟ್ಕೊಂಡೇ ಮಾಡ್ತಾನೆ. ನಫಲೇ ಸ್ವಾತಂತ್ರ್ಯಮಿತಿ ಕುರ್ಯಾತ್ ಕಿಂತು ಅನೇನ ಕಿಂತು ಏನಂ ಏವ ಅಧಿಕಂ ಮನ್ನೇತ ಇತ್ಯರ್ಥ. ಪದವಿನೇ ಬರಲಿ ಏನೇ ಬರಲಿ ಅನುಸಂಧಾನ ಬಿಡದೆ ಹೋದರೆ ಅದು ಅತ್ಯುತ್ತಮವಾದ ಸಾಧನೆ. ಅದು ಆ ಅನುಸಂಧಾನ ಬರದೆ ಹೋದರೆ ಒಂದು ಫಲಗಳೆಲ್ಲ ಇನ್ನೂ ಪತನಕ್ಕೆ ಕಾರಣ ಆಗುತ್ತೆ. ಹಿರಣ್ಯಕಶಿಪು ಬಂದ ಸಂಪತ್ತು ಅವನು ಹಾಳು ಮಾಡಿಬಿಡುತ್ತೆ, ದ್ರೋಣಿ ಬಂದ ಸಂಪತ್ತು ಹಾಳು ಮಾಡಲಿಲ್ಲ. ಧ್ರುವನಿಗೆ ಸಂಪತ್ತು ಬಂತು, ಧ್ರುವ ಸಾರ್ಥಕ ಮಾಡ್ಕೊಂಡ್ಬಿಟ್ಟ, ಹಿರಣ್ಯಕಶಿಪು ಅಂತ ಹಾಳು ಮಾಡ್ಕೊಂಡ್ಬಿಟ್ಟ. ಯಾಕೆ ಧ್ರುವನಿಗೆ ಏನು ಬರಲಿಲ್ಲ? ಅಹಂಕಾರಾದಿಗಳು ಬರಲಾದ್ರೆ ಅಹಂಕಾರಾದಿಗಳು ಬರಲಿಲ್ಲ. ಅವು ಬಲಿಚಕ್ರದ ಬಂದಿದ್ದಕ್ಕೆ ಕಿತ್ಕೊಂಡು ಬುದ್ಧಿ ಕಲಿಸ್ಬೇಕಾಯ್ತು. ಇದೆಲ್ಲ ಯೋಚನೆ ಮಾಡ್ತಾ ಹೊರಟ್ರೆ ಆ ರೋಗಕ್ಕೆ ತಕ್ಕ ಔಷಧಿ ಹೇಗೋ ತಪ್ಪಿತಕ್ಕ ಶಿಕ್ಷೆ ಪರಮಾತ್ಮ ಕೊಡ್ತಾನೆ. ಪುರುಷೇ ಸನ್ನಿಧಾನಾಧಿಕ್ಯ ವಿವರಣಾಯ ಉಪಕ್ರಾಂತಂ ರೂಪತಃ ಸಮುದ್ರೇಕಂ ತತ್ತಚ್ಛಬ್ದ ಪ್ರವೃತ್ತ ನಿಮಿತ್ತ ಗುಣೋದ್ರೇಕಂಚ ಉಪಪಾದಯಿತು ಮುಚ್ಚತೆ ಸಯೇಷ ಪುರುಷ ಪಂಚವಿಧ ಇತ್ಯಾದಿನ. ಮುಂದೆ ಇವೆಲ್ಲ ಖಂಡಗಳು ಅಲ್ಲಲ್ಲೇ ಮಾಡಬೇಕಾಯ್ತು, ಎಲ್ಲೆಲ್ಲೋ ಪ್ರಿಂಟ್ ಮಾಡಿಸಿದ್ದಾರೆ. ಅದ್ರ ಜೊತೆಗೆ ಆ ಖಂಡಗಳು ಎಲ್ಲೆಲ್ಲೋ ಹೋಗಿಬಿಟ್ಟಿವೆ, ಈಗ ದೂರ ಹೋಗಿಬಿಟ್ಟಿದೆ, ಹತ್ತಿರ ಮಾಡಿಸ್ಬೇಕಿದೆ. ಪುರುಷೇ ಸನ್ನಿಧಾನಾನಿತ್ಯ ವಿವರಣಾಯ ಉಪಕ್ರಾಂತಂ ರೂಪತಃ ಸಮುದ್ರೇಕಂ. ಪುರುಷರಲ್ಲಿ ವಿಶೇಷ ಸನ್ನಿಧಾನ ಅಂತ ಹೇಳೋದಕ್ಕೆ ಹೊರಟಂಥ ಪ್ರಕರಣ ಇದು. ಮುಂದೆ ಪರಮಾತ್ಮ ಎಲ್ಲ ರೂಪಗಳು ಪರಿಪೂರ್ಣ ಅಂತ ಹೇಳೋದಕ್ಕೆ ಹೊರಟು ತತ್ತಚ್ಛಬ್ದ ಪ್ರವೃತ್ತಿ ನಿಮಿತ್ತ ಗುಣೋದ್ರೇಕಂಚ ಉಪಪಾದಯಿತು ಮುಚ್ಚತೆ ಸಯೇಷ ಪುರುಷ ಪಂಚವಿಧ ಇತ್ಯಾದಿನ. ಯಾವ್ಯಾವ ವಸ್ತುವಿನಲ್ಲಿ ಯಾವ್ಯಾವ ಗುಣನ ಅಭಿವ್ಯಕ್ತಿ ಮಾಡ್ತಾನೋ ಆ ರೂಪದಲ್ಲಿ ಅದನ್ನು ಪರಮಾತ್ಮ ತಾನು ಪ್ರಕಟ ಮಾಡಕ್ಕೆ ಹೊರಟಿದ್ದಾನೆ ಹೊರತು ಬೇರೆ ಅಲ್ಲ. ಅವನು ಎಲ್ಲ ಗುಣಗಳು ತನ್ನಲ್ಲಿ ಇದ್ದರೂ ಕೂಡ ಎಲ್ಲ ಗುಣ ಪರಮಾತ್ಮ ಪ್ರಕಟ ಮಾಡೋದಿಲ್ಲ. ಯಾರಲ್ಲಿ ಏನು ಪ್ರಕಟ ಮಾಡೋ ಕಷ್ಟ ಮಾತ್ರ ಮಾಡ್ತಾನೆ ಹೊರತು ಬೇರೆ ಇಲ್ಲ. ಈ ಕರಡಿಗೆ ರಿಫ್ಲೆಕ್ಟ್ ಮಾಡೋ ಕೆಪಾಸಿಟಿ ಕೊಟ್ಟಿದ್ದಾನೆ, ಕಲ್ಲಿಗೆ ಅನ್ನು ಕೊಟ್ಟಿಲ್ಲ. ಪಾಲಿಷ್ ಮಾಡಿದ್ರೆ ಸ್ವಲ್ಪ ಬರುತ್ತೆ, ಕರಡಿ ಅಷ್ಟು ಬರೋದವರು ಸ್ವಲ್ಪ ಬರುತ್ತೆ. ಇವೆಲ್ಲ ಯೋಚನೆ ಮಾಡಿದರೆ ಆಯಾ ವಸ್ತುಗಳ ಗುಣಧರ್ಮಕ್ಕೆ ತಕ್ಕಂತೆ ಅವುಗಳನ್ನು ಅಭಿವೃದ್ಧಿಗೊಳಿಸ್ತಾ ಹೋಗ್ತಾನೆ. ತನ್ನಲ್ಲಿ ಮಾತ್ರ ಎಲ್ಲ ಶಕ್ತಿ ಇದೆ, ತನ್ನಲ್ಲಿ ಎಲ್ಲ ಶಕ್ತಿ ಇದೆ. ತೋರಿಸೋದು ಮಾತ್ರ ಎಷ್ಟು ತೋರಿಸ್ತಾನೆ, ಅದರಲ್ಲಿ ಎಷ್ಟು ತೋರಿಸ್ಬೇಕು ಅಷ್ಟು ಮಾತ್ರ ತೋರಿಸ್ತಾನೆ. ಯದ್ಯಮು ಮಿತಿ ಪಂಚವಿಧ ಇತ್ಯ ಸಯೇಷ ಪುರುಷೋ ಹರಿಹಿ ಪುರುಷ ಶರೀರಸ್ಥ ಪಂಚಭೂತೇಶು. ಅದಕ್ಕೆ ನಮ್ಮ ದೇಹವನ್ನು ಏನಂತ ಕರೀತಾರೆ, ಪಾಂಚಭೌತಿಕ ದೇಹ ಅಂತ ಕರೆಯೋದು. ಪಾಂಚಭೌತಿಕ ದೇಹ, ಪಂಚಭೂತಗಳಿವೆ, ಅದಕ್ಕೆ ಪಂಚರೂಪಗಳಲ್ಲಿ ಪರಮಾತ್ಮ ಇದ್ದಾನೆ. ಜ್ಯೋತಿರಾದಿಷು ಪ್ರದ್ಯುಮ್ನಾದಿ ರೂಪೇಣ ಪಂಚವಿಧ ಸ್ಥಿತ. ಪ್ರದ್ಯುಮ್ನಾದಿ ರೂಪದಲ್ಲಿ ಐದರ ವಸ್ತುವಿನಲ್ಲಿ ಇದ್ದಾನೆ. ತಸ್ಯ ಪುರುಷಸ್ಯ ಯದುಷ್ಣಂ ಉಪಲಭ್ಯತೆ ತಜ್ಜ್ಯೋತಿ. ನಮ್ಮ ದೇಹದಲ್ಲಿ ಪಂಚಭೂತಗಳಿವೆ ಅಂತ ಅನುಭವ ತಂದ್ಕೋಬೇಕೀಗ. ನಮ್ಮಲ್ಲಿ ಅಗ್ನಿ ಇದೆಯೋ ಇಲ್ವೋ? ಇದ್ದವರು ಡೆಡ್ ಬಾಡಿ, ಬೆಂಕಿ ಇರಲೇಬೇಕು, ಬಿಸಿ ಇಲ್ಲದೆ ಹೋದ್ರೆ ಆಗೋದು. ಸೊ ಅಗ್ನಿ ಇದೆ ಅಂತ ಆಯ್ತಾಗ ನೀರಂತೂ ಗೊತ್ತೇ ಗೊತ್ತು, ನೀರು ಇರೋದು ಗೊತ್ತೇ ಇದೆ. ಆಮೇಲೆ ಅಪ್ ಪೃಥ್ವಿ ಅಪ್ ಆಯ್ತು, ತೇಜಸ್ಸು ಅಗ್ನಿನೇ ತೇಜಸ್ಸು, ಪೃಥ್ವಿ ಆಯ್ತು, ಪೃಥ್ವಿ ಗಂಧವತಿ ಪೃಥ್ವಿ. ವಾಸನೆ ಬರುತ್ತೋ ಇಲ್ವೋ ಕಷ್ಟ ಗೊತ್ತಾಗಲ್ಲ, ಒಂದೆರಡು ಸ್ನಾನ ಮಾಡೋದು ಬಿಟ್ಟರೆ ಗೊತ್ತಾಗುತ್ತೆ ವಾಸನೆ ಬರೋದು. ಯಾತಕ್ಕೆ ಬರುತ್ತದು? ಪೃಥ್ವಿ ಅಂಶ ಅದು, ಗಂಧವತಿ ಪೃಥ್ವಿ ಅಂತ ಕರೆದು ಪೃಥ್ವಿ ಆಯಿತು. ಆಮೇಲೆ ನೀರಿದೆ, ಆಮೇಲೆ ಇದೇನು ಬೇಕು? ಗಾಳಿ ಬೇಕಾ? ಪ್ರಾಣಾಪಾನ ಇಲ್ಲದೆ ಉಸಿರಾಟನೇ ಮೇನ್ ನಮಗಿರೋದು. ಗಾಳಿ ಆಕಾಶ, ಅವಕಾಶ, ಅವಕಾಶ ಇಲ್ಲದೆ ಹೋದರೆ ತಿನ್ನಲಿಕ್ಕೆ ಬರ್ತಿದ್ದಿಲ್ಲ, ಉಸಿರಾಟಕ್ಕೆ ಜಾಗರ ಇಲ್ಲದೆ ಆಗ್ತಿರಲಿಲ್ಲ. ಇನ್ಯಾವುದು ಬೇಕು ನಮಗೀಗ? ಪೃಥ್ವಿ ಆಫ್ ತೇಜೋ ವಾಯು ಆಕಾಶ, ಐದು ಬಂದೋಯ್ತು. ಆದ್ದರಿಂದ ಪಂಚಭೂತಗಳಿದೆ ಮತ್ತು ಸಾಕ್ಷಿ ಅದು. ಆಮೇಲೆ ಅದು ಡಿಕಂಪೋಸ್ ಆದಾಗ ಏನಾಗುತ್ತದೆ? ಎಲ್ಲ ವಾಪಸ್ ಹೋಗ್ಬಿಡು, ಅಲ್ಲಲ್ಲಲ್ಲಿ ಹೋಗ್ಬಿಡು. ಇದನ್ನು ಅರ್ಥ ಮಾಡಿಕೊಂಡ್ರೆ ಪಂಚಭೂತಾತ್ಮಕವಾದ ದೇಹ ನಮ್ಮದು. ತಸ್ಯ ಪುರುಷಸ್ಯ ಯದುಷ್ಣಂ ಉಪಲಭ್ಯತೆ ತಜ್ಜ್ಯೋತಿ ಅಗ್ನಿಭೂತಂ ತತ್ರ ಜ್ಯೋತಿರ್ನಾಮ ಪ್ರದ್ಯುಮ್ನಃ. ಅಲ್ಲಿ ಪ್ರದ್ಯುಮ್ನ ರೂಪದಲ್ಲಿ ಇದ್ದಾರೆ. ಯಾನಿ ಖಾನಿ ವಿವರಾಣಿ ಸಹ, ಖಾನಿ ಅಂದರೆ ವಿವರಗಳು. ಆಕಾಶ, ಅಲ್ಲಿ ಆಕಾಶ ಇದೆ. ತತ್ರ ಆಕಾಶ ನಾಮ ವಾಸುದೇವ ಅವಕಾಶಪ್ರದ. ಎಲ್ಲೋಹಿತಂ ರಕ್ತಂ ಶ್ಲೇಷ್ಮಾದೇತಸ್ತಥ ಆಪಃ ತಾಸು ತಾಸು ಅಮ್ ತಾಸು ಅಂ ಅಲ್ಲ ತಾಸು ಅಮ್ನಾಮನ ಅಮ್ನಾಮನ ಅಪ್ಪ ಅಂದರೆ ನೀರು. ಅದೆಲ್ಲ ನೀರಿನ ಅಂಶ ನಮಗೆ ಎರಡು ಕಾಣುತ್ತೆ. ರಕ್ತ ಎಲ್ಲದರ ರಕ್ತ ನೋಡಿ, ರಕ್ತಂ ಶ್ಲೇಷ್ಮ ರೇತಃ ಇವೆಲ್ಲ ಕೂಡ ಏನಿವು? ನೀರಿನ ಅಂಶ ಇದೆ. ಯತ್ ಶರೀರಂ ಪರಿದೃಶ್ಯಮಾನಂ ಸ್ಥೂಲಂ ಸಾ ಪೃಥಿವಿ. ಇನ್ನು ಕಣ್ಣಿಗೆ ಕಾಣ ಒಟ್ಟು ದೇಹ ಪೃಥಿವಿ. ತತ್ರ ಪೃಥಿವೀ ನಾಮ ನಾರಾಯಣ ಯಃ ಪ್ರಾಣ ಶ್ವಾಸೋಚ್ಛಾಸಾದಿ ಲಕ್ಷಣ ಸ ವಾಯು ವಾಯುನಾಮ ಸಂಕರ್ಷಣ. ಇನ್ನು ತಿಳ್ಕೊಂಡ್ರೆ ಪಂಚಭೂತಗಳು ನಮ್ಮ ದೇಹದಲ್ಲಿ ಹೇಗಿದೆ ಅಂತ ಅರ್ಥ ಆಯಿತು. ಅವು ಗೊತ್ತಾದ ತಕ್ಷಣ ಅದರೊಳಗೆ ರೂಪ ಚಿಂತನೆ ಮಾಡೋ ಸುಲಭ. ಆಗ ಮೊದಲು ದೇಹ, ಪಂಚಭೂತಗಳು, ಪಂಚರೂಪಗಳು, ಆ ಪಂಚರೂಪಗಳ ಮಧ್ಯೆ ಪ್ರಂಚ ಪ್ರಾಣದೇವರ ರೂಪಗಳು. ವಾಯುವಂತರ್ಗತಃ ಸಂಕರ್ಷಣೋಪಿ ಅನಿರುದ್ಧಾದಿ ರೂಪೇಣ ಪಂಚವಿಧ ಪ್ರಾಣಾದಿ ನಾಮ ಪ್ರಾಣಾದಿಷು ವರ್ತತೆ. ನೆಕ್ಸ್ಟ್ ವಾಯು ಪಂಚಮೀ ಪಂಚ ಪಂಚಭಿ ರೂಪೈ ವಿಶೇಷ ಸನ್ನಿಧಾನ ಮುಕ್ತಂ. ವಾಯುದೇವರಲ್ಲಿ ಪಂಚರೂಪ ವಿಶೇಷ ಸನ್ನಿಧಾನ ಇಟ್ಟಿದ್ದಾನೆ. ತತ್ರ ಕೋ ಹೇತುರಿತ್ಯತಃ ಆಕಾಶಾದಿಭೂತೇಭ್ಯ ಉತ್ತಮತ್ವಂ ಹೇತುರಿತಿ. ಈ ಪಂಚಭೂತಗಳ ಮೇಲೆ ವಾಯು ಎರಡು ಜನ, ಭೌತಿಕ ವಾಯು ಬೇರೆ, ಪ್ರಾಣವಾಯು ಬೇರೆ. ಪ್ರಾಣವಾಯುವಿನಲ್ಲಿ ಐದು ರೂಪ ಇದೆ, ಪ್ರಾಣಾಪಾನ ಸಮಾಯುಕ್ತ ಸಾಜ್ಞಾದಿ ಉತ್ತಮತ್ವಂ ಹೇತುರಿತಿ ಭಾವೇನ ಉತ್ತಮತ್ವೇ ಜ್ಞಾಪಕ ಮುಚ್ಚತೆ ತಾಯಿತಿ. ಅಜ್ಞಾದಿ ಸ್ವರೂಪ ಸ್ವರೂಪಾಃ ಚಕ್ಷುಃ ಶ್ರೋತ್ರಂ ಮನೋ ವಾಕ್ ಇತ್ತೇತಾ ದೇವತಾಃ ಪ್ರಾಣಾಪಾನಯೋಃ ನಿವಿಷ್ಟಾಶ್ರಿತ. ಇಲ್ಲಿ ಇಂದ್ರಿಯಗಳು ಏನೇನಿವೆ ಅವಿಷ್ಟು ಕೂಡ ಪ್ರಾಣಾಪಾನಾದಿ ವಾಯುದೇವರ ರೂಪಗಳನ್ನೇ ಆಶ್ರಯಿಸಿರೋದು. ಮುಖ್ಯಪ್ರಾಣಸ್ಯ ಪ್ರಾಣಾಪಾನಾಖ್ಯ ರೂಪದ್ವಯೇನ, ಮುಖ್ಯಪ್ರಾಣ ದೇವರು ಪ್ರಾಣರೂಪ ಅಪಾನ ರೂಪ ಅಂತ ಎರಡು ರೂಪಗಳಿಂದ ವಿಶೇಷ ಪ್ರವೃತ್ತಿ ಭಾವೇನ. ಆ್ಯಕ್ಚುಲಿ ಪ್ರಾಣಗಳು 10, ಆಮೇಲೆ 5, ಆಮೇಲೆ 2. ಯಾಕೆ ಹೇಳಿದರು ಅಂದರೆ ಪ್ರಾಣಾಪಾನಗಳು ಗುಲಬೇಗ ನಮ್ಗೆ ಅರ್ಥ ಆಗುತ್ತೆ. ಪ್ರಾಣಾಪಾನಗಳು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ. ಪ್ರಾಣ ಅಂತ ಹೇಳಿದ್ರೇನೋ ಒಳಗೆ ಹೋಗೋದು, ಅಪಾನ ಹೊರಗೆ ಹೋಗೋದು, ಗೊತ್ತಾಯ್ತಾ. ಉಳಿದು ಮೂರು ಕೂಡ ಅದಕ್ಕೆ ಪ್ರಾಣಾಪಾನ ಅಷ್ಟೇ ಎರಡನ್ನು ಹೇಳಿಬಿಟ್ಟು ಉಳಿದು ಅಂಡರ್ಸ್ಟುಡ್ ಅಂತ ಹೇಳಿಬಿಟ್ಟು ಇನ್ನೂ ತಗೊಂಡಾಗ 10 ಆಗಬೇಕು, ಗೊತ್ತಾಯ್ತಾ. ಧನಂಜಯ ಇತ್ಯಾದಿ ಸೇರಿದಾಗ ಒಟ್ಟು 10 ರೂಪಗಳು ಹೌದು, 5 ರೂಪಗಳು ಹೌದು, 2 ರೂಪ ಅಂತ ಹೇಳಿದ್ರು ಹೌದು. ಅದಕ್ಕೆ ಹೇಳಿದರು ವಿಶೇಷ ಪ್ರವೃತ್ತಿ ರೀತಿ ಭಾವೇನ ದ್ವಯೋ ರೂಪಾದಾನಂ ವಸ್ತುತಸ್ತು ರೂಪ ಪಂಚಕೇಪಿ ಆಶ್ರಿತ ಇತಿ ಬೋಧ್ಯಂ. 5 ರೂಪದಲ್ಲೂ ಇವೆ, 2 ರೂಪದಲ್ಲೂ ಇವೆ, 10 ರೂಪದಲ್ಲೂ ಇವೆ. ವಾಯುರಪಿ ಪ್ರಾಣಾದಿ ನಾಮಕೆ ವಿಷ್ಣು ಆಶ್ರಿತ ಇತಿ ಚ ಬೋಧ್ಯಂ. ಇಂಥ ವಾಯುದೇವರು ಕೂಡ ಪ್ರಾಣಾದಿ ರೂಪದ ವಾಯುದೇವರು ಪ್ರಾಣಾದಿ ರೂಪದ ಪರಮಾತ್ಮನನ್ನು ಆಶ್ರಯಿಸಿಯೇ ಇದ್ದಾರೆ. ಜ್ಞಾಪಕಾಂತರ ಮುಚ್ಚತೆ ಪ್ರಾಣಸ್ಯ ಇತಿ ಇನ್ನೊಂದು ಕಾರಣ ಕೊಡ್ತಾರೆ. ಪ್ರಾಣಸ್ಯ ಅಪಾಯಂ, ಸರಿ ಅಪಾಯ ಅಂದರೆ ಬಿಟ್ಟು ಹೋಗೋದು, ಉಪಾಯ ಅಂದರೆ ಹತ್ರ, ಅಪಾಯ ಅಂದರೆ ದೂರ. ಶರೀರಾದ ಉತ್ಕ್ರಮಣ ಅನುಸೃತ್ಯ ಏತಾ ದೇವತಾ ಅಪಿಯಂತಿ ಗಚ್ಚಂತಿ. ಎಲ್ಲ ದೇವತೆಗಳು ಕೂಡ ಪ್ರಾಣದೇವನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಅನಾವೃತ್ತಿ ವಾಯುರ್ಭೀಮೋ ಭೀಮನಾದೋ ಮಹೋಜಾಹ ಸಂಚ ಪ್ರಾಣಿನಾಂ ಪ್ರಾಣಭೂತ. ಅನಾವೃತ್ತಿರ್ ದೇಹಿನಾಂ ದೇಹಪಾತೆ ತಸ್ಮಾತ್ ವಾಯು ದೇವದೇವೋ ವಿಶಿಷ್ಟ. ಶ್ಲೋಕದ ಅರ್ಥ ಅದೇ. ಉಳಿದೆಲ್ಲ ದೇವತೆ ಪ್ರಾಣದೇವರು ಬಿಟ್ಟ ಮೇಲೆ ಇರಲಿಕ್ಕಾಗೋದಿಲ್ಲ, ಅವರು ಎಲ್ಲ ಹೊರಟುಬಿಡ್ತಾರೆ. ತಸ್ಯ ನಾರಾಯಣ ಆಶ್ರಯ ಅಂತ ವಾಯುದೇವರು ಮಾತ್ರ ನಾರಾಯಣ ಸಮೇತ ಮುಂದೆ ಹೋಗ್ತಾರೆ. ಇತಿ ಉಕ್ತಂ ತತ್ರ ಜ್ಞಾಪಕ ಮುಚ್ಚತೆ ಸಯೇಷ ವಾಚ ಇತಿ ಅದನ್ನು ತಿಳಿಸ್ತಾರೆ. ಯತ್ ಯಸ್ಮಾನ್ ನಾರಾಯಣೋ ವಾಯುದ್ವಾರ ವಾಕ್ ಚಿತ್ತಾದೀನಾಂ ಆಶ್ರಯ ತಸ್ಮಾತ್ ಯದಿ ಅಗ್ನೋಯೋ ಯಜ್ಞ ಯತ್ ಯಜ್ಞ ಇದೆ. ಯಸ್ಮಾತ್ ನಾರಾಯಣೋ ವಾಯುದ್ವಾರ ವಾಕ್ ಚಿತ್ತಾದೀನಾಂ ಆಶ್ರಯ. ಪರಮಾತ್ಮ ವಾಯುದೇವರಿಗೆ ಆಶ್ರಯ, ವಾಯುದೇವರ ಮೂಲಕ ವಾಕ್ ಚಿತ್ತಾದಿಗಳಿಗೆ ಆಶ್ರಯ. ತಸ್ಮಾತ್ ಯತ್ ಯಜ್ಞ ಯೋ ಯಜ್ಞ ಸಯೇಷ ವಾಚ ಚಿತ್ತಸ್ಯ ಉಪಲಕ್ಷಣಮೇತತ್ ವಾಕ್ ಚಿತ್ತಾದಿ ಸ್ವರೂಪಿಣಾಂ ದೇವಾನಾಂ ಉತ್ತರೋತ್ತರ ಉತ್ತರೋತ್ತರಿ ಕ್ರಮ ಕ್ರಮಯುಕ್. ಮೊದಲನೇದಾಗಿ ಎರಡು ಹೇಳಿದರೂ ಕೂಡ ಎಲ್ಲ ಇಂದ್ರಿಯಗಳನ್ನು ತಗೊಳ್ಬೇಕು, ಅವೆಲ್ಲ ಉತ್ತರೋತ್ತರ ಕ್ರಮದಲ್ಲಿ ಅಲ್ಲೂ ತಾರತಮ್ಯ. ಇಂದ್ರಿಯಗಳು ಕೂಡ ಎಲ್ಲ ಸಮಾನ ಅಲ್ಲ, ತಾರತಮ್ಯ ಇದೆ. ಮನಸ ವಾಗ್ರೇ ಸಂಕಲ್ಪಯತಿ ಅಥವಾ ಚಾವ್ಯಾಹರತಿ. ಬಾಯಿಂದ ಮಾತಾಡ್ಬೇಕಾದ್ರೆ ಮೊದಲು ಏನಾಗಬೇಕು, ಮನಸ್ಸಿನಲ್ಲಿ ವಿಷಯ ಬಂದ ಹೊರಗೆ ಹಾಕ್ತೇವೆ, ಇಲ್ಲದೂ ಮಾತಾಡಲಿಕ್ಕೆ ಬರೋದಿಲ್ಲ. ಇತ್ಯುಕ್ತ ದಿಶಾ ಸಂಕಲ್ಪ ಸಂಕಲ್ಪನ ವ್ಯಾಹರಣಾದಿ ಕ್ರಮಿಕ ವೃತ್ತಿಭ್ಯೋ. ಕ್ರಮಿಕ ವೃತ್ತಿ ಅಂದ್ರೇನು, ಒಂದು ಆರ್ಡರ್, ಒಂದು ಆರ್ಡರ್ನಲ್ಲಿ ಬರುತ್ತೆ ಸಂಕಲ್ಪ ವಾಕು ಈ ರೀತಿಯಾಗಿ. ಸ ಏವ ವಾಕ್ ಚಿತ್ತಾದಿ ಇಂದ್ರಿಯ ಪ್ರವೃತ್ತಿಸ್ಥೋ ಜಾತೋ ಯಜ್ಞ. ಅದೊಂದು ರೀತಿ ಯಜ್ಞ, ಅದೇ ಬಂದಿದೆ ಭಗವದ್ಗೀತೆಯಲ್ಲಿ. ಯಜ್ಞಗಳ ಬಗ್ಗೆ ಹೇಳಬೇಕಾದ್ರೆ ಇಂದ್ರಿಯಗಳು ವಿಷಯಗಳು, ಇಂದ್ರಿಯಗಳಿಂದ ವಿಷಯಗಳನ್ನು ನೋಡೋದೇ ಒಂದು ಯಜ್ಞ, ಅದು ಭಗವಂತನ ಪೂಜಾ ರೂಪ ಸ್ವೀಕಾರ ಮಾಡೋದೇ ಯಜ್ಞ ಅಂಥೇಳಿ ಯಜ್ಞಗಳನ್ನು ಏವಂ ಬಹುವಿಧ ಯಜ್ಞ ವಿತಥಾ ಬ್ರಹ್ಮಣೋ ಮುಖಿ ಅಂತ ಹೇಳಿದ್ದಾರೆ. ಇದೊಂದು ಯಜ್ಞ ಇದೆ, ನಾವು ಹವಿಸ್ಕೊಡೋದು ಎಷ್ಟು ಮುಖ್ಯವಾದ ಯಜ್ಞನೋ. ಇಂದ್ರಿಯನೇ ಅಗ್ನಿ, ಆ ವಿಷಯಗಳೇ ಅದಕ್ಕೆ ಹವಿಸ್ಸು. ಆ ಹವಿಸ್ಸು ಇಂದ್ರಿಯಗಳನ್ನು ನೋಡ್ತಾನಲ್ಲ, ಹವಿಸ್ಕೊಟ್ಟಾಗ ಲೆಕ್ಕ ಒಳಗಿರತಕ್ಕಂಥ ಪ್ರಾಣದೇವರ ಮೂಲಕ ದೇವರಿಗೆ ಅರ್ಪಣೆ ಆಗುತ್ತೆ ಅಂತ ಅರ್ಥ. ಈ ರೀತಿ ಮಾಡಿದಾಗ ನೋಡೋದು ಯಜ್ಞ, ಕೇಳೋದು ಯಜ್ಞ, ಕೂಡೋದು ಯಜ್ಞ, ಪಶ್ಚನ್ ಶೃಣ್ಣನ್ ಏನು ಮಾಡೋದು ಏನಾಯ್ತು ಅಲ್ಲಿಗೀಗ ಯಜ್ಞ ಅಂತ ಅನುಸಂಧಾನ ಆಯಿತು. ಅಗ್ನಿಹೋತ್ರಂ ದರ್ಶ ಪೂರ್ಣ ಮಾಸೌ ಚಾತುರ್ಮಾಸ್ಯಾನಿ ಪಶುಹು ಸೋಮ ಇತಿ ಪಂಚವಿಧ. ಅಂತ ಯಜ್ಞ ಮತ್ತೆ ಅಗ್ನಿಹೋತ್ರ ಅಂತ ಒಂದು, ದರ್ಶ ಪೂರ್ಣ ಮಾಸ ಅಂತ ಎರಡು, ಆಮೇಲೆ ಚಾತುರ್ಮಾಸ್ಯಾನಿ ಪಶುಹು ಸೋಮ. ಅಗ್ನಿಹೋತ್ರ ಅಂಬುದು ಒಂದಾದರೆ ದರ್ಶ ಪೂರ್ಣ ಮಾಸ ಎರಡು ಸೇರಿ ಒಂದು, ಚಾತುರ್ಮಾಸ್ಯ ಮೂರು, ಪಶು ಅಂಬುದು ನಾಲ್ಕು, ಸೋಮ ಅಂಬುದು 5. ಯಜ್ಞಕ್ಕೆ ಅಗ್ನಿಹೋತ್ರ ಬೇಕು, ದರ್ಶ ಪೂರ್ಣ ಮಾಸ ಆದಿ ತಿಥಿಗಳು ಬೇಕು, ಚಾತುರ್ಮಾಸ್ಯ ಬೇಕು, ಪಶು ಬೇಕು, ಸೋಮರಸ ಬೇಕು. ಸಯೇಷ ಯಜ್ಞೋ ಯಜ್ಞಾಂತರ್ಗತೋ ಭಗವಾನ್ ಅಪಿ ಪಂಚವಿಧೇ ಅಗ್ನಿಹೋತ್ರಾದಿಕೇ ತತ್ತನ್ನಾಮ ಅನಿರುದ್ಧಾದಿ ರೂಪೇಣ ಪಂಚಧಾ ಅವಸ್ಥಿತ ಇತ್ಯರ್ಥ. ಆ ಪರಮಾತ್ಮ ಯಜ್ಞಾಂತ ಯಜ್ಞದೊಳಗೆ ಯಜ್ಞಾಂತರ್ಗತನಾಗಿದ್ದು ಪಂಚವಿಧವಾದ ಅಗ್ನಿಹೋತ್ರಾದಿಗಳಲ್ಲಿ ಆಯಾ ಹೆಸರಿನಿಂದ ಅನಿರುದ್ಧಾದಿ ರೂಪದಲ್ಲಿ ನೆಲೆಸಿದ್ದಾನೆ. ವಾಯುದ್ವಾರ ವಾಕ್ ಚಿತ್ತಾದಿ ನಿಯಾಮಕತ್ವಾದೇವ ಹರೇಹೇ ತದ್ವೃತ್ತಿರ್ಜಾಯತೆ ತದ್ವೃತ್ತಿಜನ್ಯೇ ಯಜ್ಞೆ ಅಪಿ ಆಶ್ರಯತೆಯ ಪಂಚರೂಪೇಣ ಅವಸ್ಥಿತ ಅವಸ್ಥಾನಮಿತಿ ಭಾವ. ವಾಯುದ್ವಾರ ಇಲ್ಲೂ ವಾಯುದೇವರು ಬಿಟ್ಟಿಲ್ಲ. ಮತ್ತೆ ವಾಕ್ಚಿತ್ತಾದಿ ನಿಯಾಮಕತ್ವಾದೇವ, ವಾಯುದೇವರು ಪ್ರಾಣಾದಿಗಳಿಗೆ ವಾಕ್ಚಿತ್ತಾದಿಗಳಿಗೆ ಪ್ರವರ್ತಕರಾದರೆ ಅವರ ನಿಯಾಮಕ ಹರಿ. ತದ್ವೃತ್ತಿಜನ್ಯೇ ಯಜ್ಞೆ, ಪರಮಾತ್ಮನ ವ್ಯಾಪಾರದಿಂದನೇ ನಡೀತಕ್ಕಂಥ ಕೆಲಸ ಯಜ್ಞ ಇದು. ಅಲ್ಲಿ ಆಶ್ರಯತೆಯ ಪಂಚರೂಪೇಣ ಅವಸ್ಥಾನಂ ಇತಿ ಭಾವ, ಅದಕ್ಕೆಲ್ಲ ಆಶ್ರಯವಾಗಿ ಐದು ರೂಪದಲ್ಲಿ ತಿಳಿಸಿದ್ದಾನೆ. ನ ಕೇವಲಂ ಯಜ್ಞೆ ಪಂಚದ ಅವಸ್ಥಾನಂ, ಕಿಂತು ಪಂಚವಿಧ ಯಜ್ಞ ಮಧ್ಯೆ ಪ್ರಧಾನೇ ಸೋಮೇ, ಇದರಲ್ಲಿ ಪ್ರಧಾನವಾದದ್ದು ಸೋಮ. ಅಲ್ಲಿ ಸೋಮಸ್ಯ ಅತಿಶಯ ಮುಕ್ತ್ವಾ ತತ್ರ ಪಂಚದ ಅವಸ್ಥಾನ ಮುಚ್ಚತೆ ಸಯೇಷ ಯಜ್ಞಾನಾಮಿತಿ. ಆ ಸೋಮದಲ್ಲಿ ಮತ್ತೆ ಪ್ರತ್ಯೇಕ ಐದು ರೂಪದಲ್ಲಿ ಮತ್ತೆ ಇದ್ದಾರೆ, ಅದು ಫೈನಲ್ ಆದ್ದರಿಂದ. ಯಸ್ ಸೋಮೋ ಯಹ ಸೋಮಃ ಸ ಏಷ ಯಜ್ಞಾನಾಂ ಮಧ್ಯೆ ಸಂಪನ್ನತಮಃ ಅತಿಶಯೇನ ಗುಣಾಢ್ಯಃ. ಯಜ್ಞಗಳೇ ಎಲ್ಲದಕ್ಕಿಂತ ಶ್ರೇಷ್ಠ. ಕರ್ಮ ಯಜ್ಞ ಅದರಲ್ಲೂ ಸೋಮ, ಅದು ರಿಸಲ್ಟ್ ಕೊನೆಯ ಭಾಗವಾದ್ದರಿಂದ ಸೋಮಕ್ಕೆ ಬಹಳ ಜಾಸ್ತಿ. ಯಜ್ಞಾನಾಂ ಅತಿಶಯೇನ ಸಂಪತ್ತಿ ಕಾರಣಂವ, ಅದರಲ್ಲಿದ್ದು ಪರಮಾತ್ಮ ಯಜ್ಞಗಳಿಗೆ ವಿಶೇಷವಾದ ಅತಿಶಯವನ್ನು ಹಿರಿಮೆಯನ್ನು ತಂದುಕೊಡ್ತಾನೆ. ಏತಸ್ಮಿನ್ ಸೋಮೇ ಏತಾಹ ಪಂಚವಿಧಾಹ ಶಾಸ್ತ್ರತೋ ಅಧಿಗಮ್ಯತೆ, ಅಲ್ಲಿರೋದೆಲ್ಲ ಶಾಸ್ತ್ರದಿಂದ ತಿಳಿತಾ ಇದೆ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತ, ಇವೆಲ್ಲ ಕಣಿಕಾಣದಲ್ಲಿ ಆಗಲ್ಲ ಹೇಳಕ್ಕೆ ಹೋಗಬಾರ್ದು, ಶಾಸ್ತ್ರದಿಂದ ತಿಳಿಯೋದು. ಕಾಸ್ತಾಹ ಸವನೇಭ್ಯ ಪ್ರಾತರ್ ಮಧ್ಯಂದಿನ ತೃತೀಯ ಸವನೇಭ್ಯ ಪ್ರಾಕ್ ಯದಂಗಂ ಪ್ರಾಚ್ಯಾಂಗಂ ಸೈಕಾವಿಧ. ಸವನೇಭ್ಯ ಮೂರು ಸವನಗಳು, ಪ್ರಾತಃ ಸವನ, ಮಧ್ಯಂದಿನ ಸವನ ಮತ್ತು ತೃತೀಯ ಸವನ. ಪ್ರಾಕ್ ಯದಂಗಂ ಪ್ರಾಚ್ಯಾಂಗಂ ಸೈಕಾವಿಧ ತ್ರೀಣಿ ಚ ಸವನಾನಿ ತಿಸ್ರೋ ವಿಧ. ಆ ಮೂರು ಯಜ್ಞಗಳು ಕೂಡ ಮೂರು ಮೂರು ವಿಧ. ಸಮನೇಭ್ಯೋ ಯದೂರ್ಧ್ವಂ ಉದೀಚ್ಯಾಂಗಂ ಸಾ ಪಂಚಮೀ ವಿಧ. ಪ್ರಾಚ್ಯಂಗ ಇದು ಮೂರು ವಿಧ, ಇದು ಒಂದು, ಒಟ್ಟು ಐದಾಯ್ತು. ಮತ್ತೆ ಅಲ್ಲೇ ಐದು ರೂಪದಲ್ಲಿ ಮತ್ತೆ ಇದ್ದಾನೆ. ಏತಸ್ಮಿನ್ ಸೋಮ ಏತಾ ಭಗವನ್ ಮೂರ್ತಯೋ ಅನಿರುದ್ಧಾದಿ ಕ್ರಮೇಣ ಪಂಚಧ ಅಧಿಗಮ್ಯಂತೆ ಕಥಂ ಯತ ಯತ್ ಪ್ರಾಕ್ ಸವನೇಭ್ಯ ತತ್ರೈಕಾವಿಧ ಭಗವನ್ಮೂರ್ತಿರಿತ್ಯಾದಿ ಯೋಜನಾ. ಅಲ್ಲೂ ಕೂಡ ಐದು ರೂಪದಲ್ಲಿ ಇದ್ದಾನೆ ಅಂತ ತಿಳಿಸ್ತಾರೆ. ಮುಂದಿನ ಭಾಗ ನಾಳೆ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಂ ಸ್ವರಾಟ್ ತೇನೇ ಬ್ರಹ್ಮಕಾಲಾದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ಸರ್ಗೋ ಮೃಷಾ ಸಾಮ್ನಾ ಸ್ವೇನ ಸದಾ ನಿರ